ಉದ್ದೇಶದ ಇದೆಯೋ ಅಂಥ ಕ್ಷೇತ್ರದೇ ಈ ಗುಣದಲ್ಲಿ ಇದೆ. ಏನಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಎಷ್ಟು ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅವರವರ ಯೋಗ್ಯತಾನುಸಾರ ಅಷ್ಟು ಅರ್ಥವನ್ನು ತಿಳಿಸುವಂತಹ ಒಂದು ವಿಶೇಷ ರೀತಿಯಲ್ಲಿ ಅಧ್ಯಯನ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಒಂದು ಪದ್ಯವನ್ನು ತಗೊಂಡು ಎಲ್ಲ ಪದ್ಯಗಳಿಗೆ ಇಂತಹ ಲಕ್ಷಣ ನೋಡಬಹುದು. ಒಂದು ಪದ್ಯವನ್ನು ತಗೊಂಡು ನೋಡೋಣ. ಇದು ಮಾತೃಕ ಸಂಧಿಯಲ್ಲಿ ಬರುವಂತಹ ಪದ್ಯ. ಸರಿ, ಕಥಾನುಗತ ಸಾಗರ ದುರುಗಳ ತಂಡದಿಂದ
ಒಳಗೆ ಏನು ತುಪ್ಪ ಅಂತ ಹೇಳಿದ್ರೆ ಬೆಣ್ಣೆ ಆದ ಮೇಲೆ ಕೂಡ ಆ
ಬಿಸಿಲಿನಲ್ಲಿ ಬಿಸಿ ಹಾಕಿ ಬಿಸಿ ಕಾಸಿದ ಮೇಲೆ ಉಪ್ಪು ಬರುತ್ತೆ. ಸೊ ಅದೇ ವಿಧವಾಗಿ ಈ ಪರೋಕ್ಷ ಜ್ಞಾನದ ಆ ಬಿಸಿಯನ್ನು ನಾವು ಪಡೆದು ಅದರ ಒಂದು ಪರಾಕಾಷ್ಠೆ ಬಂದು ಆ ಬಿಂಬ ಸಾಕ್ಷಾತ್ಕಾರ, ಆ ಬೆಣ್ಣೆಯಿಂದ ತುಪ್ಪು ಹೊರಗೆ ಬರಬೇಕಾದ ಬಿಂಬ ಸಾಕ್ಷಾತ್ಕಾರವಾಗಬೇಕು. ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಜ್ಞಾನದ ದಶೆಗೆ ಹೋಗಬೇಕು ಅಂತ ಹೇಳಿದರೆ ಆ ಬಿಸಿ ಬರಬೇಕು, ಆ ತಾಪ ಬರಬೇಕು, ಆ ತಪಸ್ಸು ಮಾಡಬೇಕು, ಮಾಡಿ ಅದರನ್ನು ಮೂಲಕವಾಗಿ ನಾವು ಆ ಅಪರೋಕ್ಷ ದಶೆಗೆ ಹೋಗಬೇಕು ಅಂತ ಹೇಳಿ ಅದಕ್ಕೆ ಕೃತದ ಒಳಗೆ ಅಂತ ಹೇಳಿದ್ದಾರೆ. ಸೊ ಈ ವಿಧವಾಗಿ ಈ ಕ್ಷೀರ ನದಿ ನವನಿಂದ ಕೃತ ಅಂತ ಹೇಳಿದಾಗ ಇದರ ಒಳಗೆ ಸೌರಭರ ಸಾಪಿ ಪರಮಾತ್ಮ ಸೌರಭರಸ ಅಂತ ಕರೆಯಲ್ಪಡುತ್ತಾನೆ ಅಂತ ಹೇಳ್ತಾರೆ. ಏನು ಸೌರಭರಸ? ಸುರಭ ಸು ಅಂತ ಹೇಳಿದರೆ ದೋಷರಹಿತತ್ವ, ಪರಮಾತ್ಮಕ್ಕೆ ಸೌರಭ ಅಂತ ಇದೆ. ಸೌರಭ ಅಂದ್ರೆ ಸುವಾಸನೆ ಅಂತ ಮೇಲ್ನೋಡಲಾಗ್ತದೆ. ಸುವಾಸನೆ ಪರಮಾತ್ಮ ಸೌರಭರಸ ಅಂತ ಕರೆಯಲ್ಪಡುತ್ತಾನೆ, ಸೌರಭ ಅಂತ ಕರೆಯಲ್ಪಡುತ್ತಾನೆ, ರಸವು ಅಂತ ಕರೆಯಲ್ಪಡ್ತಾನೆ. ರಸೋ ಅಪ್ಸು ಅಹಂ ಅಂತ ಹೇಳಿದ ಪರಮಾತ್ಮ ನಾನು ಎಲ್ಲದರ ಒಳಗೆ ರಸಭೂತನಾಗಿ ಪರಮಾತ್ಮ ಯಾವಾಗ ಎಲ್ಲದರ ಸಾರಭೂತನಾದನು. ಅವನು ರಸ ರಸ ಅಂತ ಹೇಳಿದರೆ ಡಾಲ್ಟಿನಿ ಯಶಸ್ ಅಂತಲ್ಲ. ಸೊ ಪರಮಾತ್ಮ ರಸ ಅಂತ ಕರೆಯಲ್ಪಡುತ್ತಾನೆ ಅಂತ ಹೇಳಿದ್ರೆ ಅವನು ಸರ್ವಸ್ವದ ಸಾರ ಅನ್ನುವ ಜ್ಞಾನ ತಿಳುವಳಿ ನಮಗೆ ಬರಬೇಕು. ಅದಕ್ಕೆ ಸುರಭ ಸು ಅಂತ ದೋಷರಹಿತನಾದವನು. ರಥ ರಥ ರತಿ ಆನಂದ ಅರ್ಥ ಪ್ರಕಾಶ. ನಾವು ಜೀವರಾಶಿಗಳು ಕೂಡ ಆನಂದ ಜ್ಞಾನ ಪ್ರಕಾಶ ಆನಂದ ಪ್ರಕಾಶ ಅವರು ಆ ಜ್ಞಾನಾನಂದಾತ್ಮಕವಾದ ಜೀವರಾಶಿಗಳು. ಪರಮಾತ್ಮ ಜ್ಞಾನಾನಂದಾತ್ಮಕವಾದವನೇ. ಆದರೆ ಅವನಿಗೆ ನಮಗೆ ಇರುವ ವ್ಯತ್ಯಾಸ ಎಂದರೆ ಅನಂತ ವ್ಯತ್ಯಾಸ. ಅವನು ಸ್ವತಂತ್ರನಾದವನು, ಪೂರ್ಣನಾದವನು. ನಮಗೆ ಅಪೂರ್ಣತ್ವ ದೋಷ ಇದೆ. ಲಕ್ಷ್ಮೀದೇವಿಗೂ ಸಹಿತ ಅಪೂರ್ಣತ್ವ ದೋಷ ಇದೆ. ಯಾವ ದೋಷವೂ ಇಲ್ಲದೆ ಇರೋ ಸುಲಭ ಅಂದರೆ ದೋಷರಹಿತತ್ವವಾದ ರೀತಿ ಭಾಷ ಇವು ಇದ್ದವನು ಪರಮಾತ್ಮ ಒಬ್ಬರೇ. ನನಗೆ ಆ ಸುಲಭ ಶಬ್ದ ಪೂರ್ಣವಾಗಿ ಅಭಯವಾಗುತ್ತದೆ. ಮಿಕ್ಕವರಿಗೆಲ್ಲರಿಗೆ ಅವರಿಗೆ ಅಭಿತ್ ಉಪಾಸನ ಲಕ್ಷ್ಮಿ ಉಪಾಸನಕ್ಕಿಂತ ಪರಮಾತ್ಮ ಉಪಾಸನ ಸುಲಭತರವಾಗಿದೆ. ಯಾಕೆಂದು ಹೇಳಿದರೆ ಅವನು ನಿರ್ದೋಷ ಅಂತ ನಾವು ಅನುಸಂಧಾನ ಮಾಡಿದಾಗ ಎಲ್ಲವೂ ಸುಲಭವಾಗುತ್ತೆ. ನನಗೆ ಯೋಗ ಉಪಾಸನೂ ಸುಲಭವಾಗಿಬಿಡುತ್ತೆ. ಎಲ್ಲ ದೇವರು ಗಣೇಶನಿಗೆ ಅಷ್ಟು ಮಾಡಿದ್ದೀವಲ್ವಾ ಅಂತ ಹೇಳಿದರೆ ಗಣೇಶನಿಗಂತಹ ಶಕ್ತಿ ಕೊಟ್ಟವನು ಪರಮಾತ್ಮನೇ ಅಂತ ಯಾವಾಗ ನಾವು ಅನುಸಂಧಾನ ಮಾಡ್ತೀವೋ ಆ ಪರಮಾತ್ಮನನ್ನು ಎಷ್ಟೋ ಮೇಲೆ ಚಾಕುತ್ತಾನೆ. ಇದೇ ವಿಧವಾಗಿ ಒಂದೊಂದು ದೇವತೆಯ ಉಪಾಸನೆ ಮಾಡಿದಾಗ ಆ ದೇವತೆಗೆ ಅಂತಹ ಸ್ಥಾನ ಕೊಟ್ಟವನು ಪರಮಾತ್ಮನೇ ಅಂತ ಹೇಳುವಾಗ ಆ ಗುಣ ಅನುಸಂಧಾನ ಕ್ರಿಯೆಯು ನಮಗೆ ಬಹಳ ಅಗತ್ಯ. ಪರಮಾತ್ಮನನ್ನು ಪರಮಾತ್ಮನನ್ನು ಎಲ್ಲರನ್ನು ಯಾರು ಬೇಕಾದ ನಾವು ಹೊಗಳಿದಾಗ ಎಕ್ಸಾಸ್ಟೆಡ್ ಪರಮಾತ್ಮನ ಮಾತು ನಾವು ಎಷ್ಟೇ ಹೊಗಳಿ ವಿ ಕೆನ್ ನೆವರ್ ಎಕ್ಸಾಸ್ಟೆಡ್. ಯಾಕಂದ್ರೆ ಅವನ ಅನಂತತ್ವಕ್ಕೊಂದು ಮಿತಿಯೇ ಇಲ್ಲ. ಅವನನ್ನು ಎಷ್ಟೇ ನಾವು ಸ್ತೋತ್ರ ಮಾಡಿದ್ರು ನಾವು ಒಂದು ಇದು ತುಚ್ಛವಾದ ಸ್ವರವೇ ಆಗುತ್ತೆ ಅಷ್ಟೇ. ಯಾಕಂತ ಹೇಳಿದ್ರೆ ಪರಮಾತ್ಮನ ಸ್ತೋತ್ರ ಮಾಡಿ ಇಷ್ಟು ಆಯ್ತು ಪರಮಾತ್ಮ ಇಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಆಹಾರ ಶಕ್ತಿ ಪರಮಾತ್ಮ ಆದ ಕಾರಣದಿಂದ ಅವನಿಗೆ ಆ ಸ್ವತಃ ಸ್ವತಃ ಅದಕ್ಕೆ ಕಾಮಧೇನು ಸುಲಭಿ ಅಂತ ಹೆಸರು. ಯಾಕಂದ್ರೆ ಆ ಶ್ರವಣಾದ ಪರಮಾತ್ಮ ಅದರೊಳಗಿಂತ ಕಾಮಧೇನುವಂತಹ ಶಕ್ತಿಯನ್ನು ಕೊಡ್ತಾನೆ. ಕಾಮಧೇನು ಆ ಶಕ್ತಿ ಅಂತ ಹೇಳಿದ್ರೆ ಪರಮಾತ್ಮ ಅದಕ್ಕೆ ಯಾವುದು ಸ್ವತಃ ಶಕ್ತಿ ಬರುವುದಿಲ್ಲ. ಈ ವಿಧವಾಗಿ ಎಲ್ಲದರೊಳಗೂ ಕೂಡ ಪರಮಾತ್ಮನ ಆ ವಿಭೂತಿ ಸ್ವರೂಪವು ನಿಂತಾಗಲೇ ಅದಕ್ಕೆ ಎಲ್ಲದಕ್ಕೂ ಶಕ್ತಿ ಬರುತ್ತೆ. ಇಂತಹ ಸೌರಭರಸ ಅಂತ ಕರೆಯಲ್ಪಡವನು ಪರಮಾತ್ಮನಾಗಿದ್ದಾನೆ ಅಂತ ಹೇಳಿ ಈ ಶಾಂತಿ ಲವನ ಅಂತ ತೆಗೆದು ಮಾಡಿದ್ದಾರೆ. ಶಬ್ದ ಒಂದು ಶಬ್ದ ಕೂಡ ಬಹಳ ಆಳವಾಗಿ ಯಾಕೆ ಇಷ್ಟು ಹೆಸರಿದೆ ಪರಮಾತ್ಮ ಶಾಂತಿ ಲವನ ಅಂತ ಯಾಕೆ ಮಾಡಿದ್ದಾರೆ. ಶಾಂತ ಶಬ್ದ ಶಾಂತಿ ಅಂದ್ರೆ ಇನ್ನೊಂದು ಆಚಾರ್ಯ ಗೀತಾದಲ್ಲಿ ಬರ್ತೀವಿ ಭಾಷಿಸಿ ಮೋಕ್ಷ ಶಾಂತಿ ಮೋಕ್ಷ ಶಾಂತಿ ರಮಣ ಅಂದ್ರೆ ಮೋಕ್ಷ ರಮಣ ಅಂದ್ರೆ ಮೋಕ್ಷವನ್ನು ಕೊಡುವವನೇ ಮೋಕ್ಷ ಪ್ರದಾಯಕತ್ವ ಶಕ್ತಿ ಪರಮಾತ್ಮನಿಗೆ ಸ್ವತಂತ್ರವಾಗಿ ಮಿಕ್ಕವರು ಲಕ್ಷ್ಮಿ ವಾಯುದೇವರು ಕೊಟ್ಟಿರುವ ವಾಯುದೇವರು ತದಂತ್ರದ ಪರಮಾತ್ಮನ ಅನುಗ್ರಹಿತ ವಾಯುದೇವರು ಕೊಡಬಹುದು. ಲಕ್ಷ್ಮಿ ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ಕೊಡ್ತಾಳೆ. ಆದರೆ ಪರಮಾತ್ಮ ಸ್ವತಂತ್ರವಾಗಿ ಮೋಕ್ಷವನ್ನು ಕೊಡಬಹುದು. ಅದಕ್ಕೆ ಶಾಂತಿ ರಮಣ ಅಂತ ಹೇಳ್ತಾರೆ. ಶಾಂತಿ ರಮಣ ಅನಿರುದ್ಧತೆ ಅವರು ಇನ್ನೊಂದು ಕೂಡ ನಾವು ಇಲ್ಲಿ ನಾಲ್ಕು ರೂಪಗಳು ಹೇಳ್ತಾರೆ. ಅನಿರುದ್ಧತೆ ಅವರು ಅಂತ ಹೇಳಿ ಪರೋಕ್ಷ ತಯಾರಿಸಬಹುದು. ಸಂಕಷ್ಟ ವಾಸವನ್ನು ತಗೋಬಹುದು. ಸುಮ್ಮನೆ ಅನಿರುದ್ಧ ದೇವರನ್ನು ತಗೋಬಹುದು. ಸೌರಭರ ಸಾಪೇನ ಶಾಂತಿ ರಮಣ ಜ್ಞಾನ ಯ ಇಚ್ಛಾ ಶಕ್ತಿ ಮುಂಚೆ ಹೇಳಿದಂತೆ ಜ್ಞಾನ ಜ್ಞಾನದಿಂದ ಕ್ರಿಯಾ ಕ್ರಿಯಾದಿಂದ ಇಚ್ಛಾ ಕೊನೆಯ ಶಕ್ತಿಯಾದ ಪರಮದ ಶಕ್ತಿ ಅಂದ್ರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ಪರಮಾತ್ಮ. ಇವೆಲ್ಲ ಕೂಡ ಪರಮಾತ್ಮನ ಹೆಸರುಗಳೇ. ಇಲ್ಲಿ ಕೂಡ ಕ್ಷೀರದಲ್ಲಿ ನಮನಿಂದ ಗುಪ್ತ ಅನ್ನುವ ಪದಾರ್ಥದ ಒಳಗೆ ಪರಮಾತ್ಮ ಅದೇ ಹೆಸರಿನಿಂದ ಕೂತಾನೆ. ಕ್ಷೀರದ ಒಳಗೆ ಕ್ಷೀರ ಅನ್ನುವ ಹೆಸರಿನಿಂದ, ರದಿ ಒಳಗೆ ರದಿ ಅನ್ನುವ ಹೆಸರಿನಿಂದ, ನವನಿಂದ ಒಳಗೆ ಆ ನವನೀತ ಅನ್ನುವ ಹೆಸರಿನಿಂದ, ಕೃತದ ಒಳಗೆ ಕೃತ ಅನ್ನುವ ನಾಮಕನಾಗಿ ಪರಮಾತ್ಮ ಇರ್ತಾನೆ. ಇದ್ದು ಸೌರಭರಸ ಅಂತ ಕರೆಯಲ್ಪಡುವವನಾಗಿ ಶಾಂತಿ ರಮಣ ಜ್ಞಾನ ಕ್ರಿಯಾ ಇಚ್ಛಾಶಕ್ತಿ ಒಳಗೆ ಅಂತರ್ಯಾಮಿಯಾಗುತ್ತಾನೆ. ಜ್ಞಾನ ಅಂದರೆ ಏನು? ಪರಮಾತ್ಮ ಜ್ಞಾನದ ಅಂತರ್ಯಾಮಿಯಾಗಿದ್ದು ಜ್ಞಾನ ಅಂತ ಕರೆಯಲ್ಪಡುತ್ತಾನೆ. ಕ್ರಿಯೆ ಒಳಗಿದ್ದು ಕ್ರಿಯಾ ಅಂತ ಕರೆಯಲ್ಪಡುತ್ತಾನೆ. ಈ ಜ್ಞಾನ ಕ್ರಿಯಾ ಇಚ್ಛಾಶಕ್ತಿ ಅನ್ನುವುದು ಅದಕ್ಕೆ ಆ ಲಕ್ಷಣಗಳು ಇರುವುದಕ್ಕೆ ಕಾರಣವೂ ಪರಮಾತ್ಮನೇ ಆಗಿದ್ದಾನೆ. ಅದರ ಅಂತರ್ಯಾಮಿಯಾಗಿದ್ದು ಅವನು ಇಲ್ಲಿ ನಾವು ವಿಶೇಷವಾಗಿ ಹಾಗೆ ನೋಡಬಹುದಂದ್ರೆ ಜ್ಞಾನ ಭಾರತದಲ್ಲಿ ಜ್ಞಾನ ಭಾಗ್ಯ ಅನುಗ್ರಹದಿಂದಲೂ, ಆಮೇಲೆ ಕ್ರಿಯೆ ವಾಕ್ಯ ವಿಸಸ್ತಿ ಅನುಗ್ರಹದಿಂದಲೂ, ಇಚ್ಛಾಶಕ್ತಿ ವಾಯುದೇವರ ಅನುಗ್ರಹದಿಂದ, ಆಮೇಲೆ ಶಕ್ತಿ ಅನ್ನೋದು ಬ್ರಹ್ಮದೇವರ ಅನುಗ್ರಹದಿಂದ ಆಗುತ್ತೆ ಅಂತ ಹೇಳಿ ಯಥಾಕ್ರಮವಾಗಿಯೂ ತಗೋಬಹುದು. ಈಗ ಈ ನಾಲ್ಕು ಕೂಡ ಈ ನಾಲ್ಕರಲ್ಲಿ ಒಬ್ಬರು ಕೂಡ ಅವರವರ ಯೋಗ್ಯತಾನುಸಾರವಾದಷ್ಟು ಕೊಡ್ತಾರೆ. ಅಂದ್ರೆ ಭಾರತೀದೇವಿ ಕೂಡ ತಮ್ಮ ಯೋಗ್ಯತಾನುಸಾರವಾಗಿ ಜ್ಞಾನಕ್ರಿಯ ಶಕ್ತಿಯನ್ನು ಕೊಡ್ತಾಳೆ. ವಾಗ್ದೇವಿಯು ಅವಳ ಮೆಟ್ಟಿನಂತೆಯೇ ಹಾಗೆ ಕೊಡ್ತಾಳೆ. ವಾಯುದೇವರು ಬ್ರಹ್ಮದೇವರು ಅವರವರ ಯೋಗ್ಯತಾನುಸಾರವಾದ ಅಷ್ಟು, ಅಂದ್ರೆ ಅವರ ಯೋಗ್ಯತಾನುಸಾರವಾದ ಅಂತ ಹೇಳಿದರೆ ಏನು, ಅವರು ತಮಗೆ ಪರಮಾತ್ಮ ಕೊಟ್ಟ ರೀತಿಯಲ್ಲಿ ತಗೊಂಡು ಅವರು ಜೀವರಾಶಿಗಳಿರುವ ಯೋಗ್ಯತೆಯನ್ನು ನೋಡ್ತಾರೆ. ಅವರಿಗೆ ಯೋಗ್ಯತೆ ಅತ್ಯಂತವಾದ ಯೋಗ್ಯತೆ ಅವರ ಯೋಗ್ಯತಾನುಸಾರ ಅಂತ ಹೇಳಿದ್ರೆ, ಅವರು ತಮಗೆ ಪರಮಾತ್ಮ ಎಷ್ಟು ಕೊಟ್ಟಿದ್ದಾನೆ ಪರ್ವತ ತಗೊಂಡು, ಅದಾದ ಮೇಲೆ ಜೀವರಾಶಿಗಳಿಗೆ ಎಷ್ಟು ಶಕ್ತಿ ಇದೆ ಅಂತ ತಗೊಂಡು ಅವರಿಗಿರುವ ಶಕ್ತಿಯನ್ನು ಪರಿಗಣನೆ ಮಾಡಿ ಅವರವರ ಶಕ್ತಿಗೆ ತಕ್ಕಂತೆ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡ್ತಾನೆ. ಈ ವಿಧವಾಗಿ ಅವರ ಅಂತರ್ಯಾಮಿಯಾಗಿ ನಾವು ಅವರ ಮಂದಿ ಒಳಗೆ ಇದ್ದು ಪರಮಾತ್ಮ ಮಾಡ್ತಾನೆ. ಇಲ್ಲಿ ಒಂದು ಚಮತ್ಕಾರ ನಾವು ನೋಡಬಹುದು. ಸರೋರುಕಾಸನರಲ್ಲಿ ನೆಲೆಸಿದ ನೆಲ್ಲ ಕಾಲದಲ್ಲಿ ಅಂತ ಹೇಳಿ ನಾಲ್ಕು ಕಾಲ ಸರೋರುಹಾಸನರು ಅಲ್ಲಿ ಅಂತ ಬಿಡಿಸಬಹುದು. ಇಲ್ಲ ಸರೋರುಹಾಸನರಲ್ಲಿ ಅಂದ್ರೆ ಈ ನಾಲ್ಕು ಮಂದಿ ಒಳಗೆ ಅಂತಲೂ ಬಿಡಿಸಬಹುದು. ನೆಲೆಸಿಗನು ಅಂತಲೂ ತಗೋಬಹುದು, ನೆಲೆಸಿಗರು ಅಂತಲೂ ತಗೋಬಹುದು. ಆವಾಗ ನಿಮಗೆ ನಾಲ್ಕು ಪಾಸಿಬಿಲಿಟೀಸ್ ಬರುತ್ತೆ. ಸರೋರುಹಾಸನರು ಅಲ್ಲಿ ನೆಲೆಸಿಗನು ಅಂತ ಹೇಳಿದಾಗ ಈ ನಾಲ್ಕು ಮಂದಿ ಕೂಡ ಭಾರತೀಯ ವಾಗ್ದೇವಿ ಸರೋರುಹಾಸನರು ಅಲ್ಲಿ ನೆಲೆಸಿಗನು. ಎಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ರೆ, ಪರಮಾತ್ಮನ ಈ ನಾಲ್ಕು ಶೀರದಲ್ಲಿ ನಮ್ಮಿಂದ ಉತ್ತರ ಒಳಗೆ ಇರುವಂತಹ ಪರಮಾತ್ಮನ ಜ್ಞಾನ ಕ್ರಿಯಾ ಇಚ್ಛಾಶಕ್ತಿಗಳ ಒಳಗೆ ಇವರು ನೆಲೆಸಿದ್ದಾರೆ. ಅವನ್ನು ಆಶ್ರಯ ಮಾಡಿಕೊಂಡಂತೆ ಭಗವಂತನ ಆ ರೂಪಗಳನ್ನು ಆಶ್ರಯ ಮಾಡಿಕೊಂಡು ಇವರು ನೆಲೆಸಿದ್ದಾರೆ ಅಂತ ಹೇಳಿ, ಅಂದರೆ ಇವರೆಲ್ಲರಿಗೂ ಆಶ್ರಯಭೂತನಾಗಿ ಪರಮಾತ್ಮ ಇದ್ದಾನೆ ಅಂತ ನಾವು ಹೇಳ್ಬೋದು. ಇಲ್ಲ, ಈ ನಾಲ್ಕು ಮಂದಿ ಕೂಡ ಅಲ್ಲಿ ನೆಲೆಸಿದ್ದರು ಅಂತ ಹೇಳಿದಾಗ ಪರಮಾತ್ಮನಲ್ಲಿ ಆಶ್ರಯ ಇದ್ದಾರೆ. ಇಲ್ಲ, ಇವರ ಒಳಗೆ ಸರೋರುಹಾಸನದಲ್ಲಿ ನೆಲೆಸಿದನು. ಈ ನಾಲ್ಕು ಮಂದಿ ಒಳಗೂ ಪರಮಾತ್ಮ ಅಂತರ್ಯಾಮಿತ್ವೇನಿದ್ದಾನೆ ಅಂತ ಹೇಳಿದ್ರೆ, ಇವರ ಒಳಗೆ ಪರಮಾತ್ಮ ಅಂತರ್ಯಾಮಿತ್ವೇನೆ ಇದ್ದು ಇವರನ್ನು ನಿಯಮನ ಮಾಡ್ತಾ ಇದ್ದಾನೆ. ಸೊ ಪರಮಾತ್ಮ ಇವರ ಒಳಗೂ ಇದ್ದಾನೆ, ಇವರಿಗೆ ಆಶ್ರಯಭೂತನಾಗಿ ಇವರ ಹೊರಗೂ ಇದ್ದಾನೆ. ಒಳಗೆ ಬರೀ ಎಲ್ಲ ಕಡೆ ವ್ಯಾಪ್ತನಾಗಿ ಪರಮಾತ್ಮ ಇದ್ದಾನೆ. ಸರ್ವವ್ಯಾಪ್ತಿತ್ವ ಸರ್ವಶಕ್ತಿತ್ವ ಎರಡನ್ನೂ ಕೂಡ ತೋರಿಸುವಂತಹ ಒಂದು ಸಂದರ್ಭ ಇದು ತೋರಿಸಿದ್ದಾರೆ. ಈ ವಿಧವಾಗಿ ಅಲ್ಲಿ ನೆಲೆಸಿಗನು ನೆಲೆಸಿಗರು ಇವರ ಒಳಗೆ ನೆಲೆಸಿಗರು ಅಂತ ಹೇಳಿದಾಗ ಭಗವಂತನಿಗೆ ಹೇಳಿದಾಗ ಪರಮಾತ್ಮನಿಗೆ ಅಂದ್ರೆ ಪರಮಾತ್ಮನ ನಾಲ್ಕು ರೂಪಗಳು ಅಂತ ಹೇಳುವುದಕ್ಕಾಗಿ ಬಹುಜನ ಅವರಲ್ಲಿ ನೆಲೆಸಿಗರು ಪರಮಾತ್ಮನ ನಾಲ್ಕು ರೂಪಗಳು ನೆಲೆಸಿದೆ. ಇಲ್ಲ, ಅವರಲ್ಲಿ ನೆಲೆಸಿಗನು ಅಂತ ಹೇಳಿದ್ರೆ ಪರಮಾತ್ಮ ಏಕೋ ವಿಷ್ಣು ಅವನು ಒಬ್ಬನು, ಇವರ ನಾಲ್ಕು ಮಂದಿಗಳು ಕೂಡ ತಾನೇ ಅಂತರ್ಯಾಮಿತ್ವೇನ ಅವರೊಳಗೆ ತಾನು ನೆಲೆಸಿದ್ದಾನೆ ಅಂತ ಹೇಳಿ ಈ ವಿಧವಾಗಿ ಹೇಳ್ತಾರೆ. ಸೊ ಇದು ಒಂದಷ್ಟು ಸೂಚನಾಪ್ರಾಯವಾಗಿ ಇಷ್ಟು ಹೇಳಿದ್ದೀನಿ. ಆದರೆ ಇನ್ನೂ ಕೂಡ ಇದಕ್ಕೆ ಬೇಕಾದಷ್ಟು ಅರ್ಥಗಳನ್ನು ನೋಡಬಹುದು. ಸೊ ಅದು ನಮ್ಮ ಕ್ಲಾಸ್ನಲ್ಲಿ ಸ್ವಲ್ಪ ಇವರಿಗೆ ಸುಧಾರ ಮಾಡಿ ಹೇಳಿದ್ದೀನಿ. ಆದರೆ ಇವತ್ತು ಸ್ವಲ್ಪ ಸೂಚನೆ ಯಾರು ಮೇನ್ ನೋಟಕ್ಕೆ ಸ್ವಲ್ಪ ಅರ್ಥವನ್ನು ಇದ್ರೂ ಕೂಡ